శ్రీగురుభ్యో నమః. హరి ఓం. హయగ్రీవం చిదానంద విగ్రహం సదనం గ్రహం దశగ్రీవచ్చిరం శాపానం మణిగ్రీవ విమోచన స్వరామంత్రగణాదేవానిరస్తగ్రహ విగ్రహం వృందావన గతం వందే బ్రహ్మరుద్రే బ్రహ్మవర్పితం స్వాంతస్థానంతశయ్యాయ పూర్ణజ్ఞానరసాన్నసే ఉత్తుంగవత్తరంగాయ మధ్వదుర్గాత్రయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుదనశిష్టం నిత్యనిద్రోదకష్టం భయముఖపజనిష్టం మాం భజంత ప్రపన్నా. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాప్తితానంతలీలాగోపాలపాలితాం విద్యాపయోనిధీం వందే బ్రహ్మ విద్యా గురుం నమః. బ్రహ్మచర్య హరిప్రీతి సువిద్యా వాదశాలినః ఇష్టదాం కష్టహర్తృన్నః నిత్యానన్యాన్ వాజరాజ పదద్వంద్వ వారిజాసక్త మానసాం విశ్వప్రియ గురుం వందే మందోహం ధీర శుద్ధయే. సత్యం సత్యం పునఃసత్యం విష్ణుతీర్థ ప్రదాయకః సర్వే కామాభవంతేవ శంభో బింబ సన్నిధౌ. చింతామణిం సవత్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్కళాయకం విజ్ఞానవిమలం శాంతం అధ్యాత్మగురుం భజే. శ్రీగురుభ్యో నమః. హరి ఓం. జలజ్యేష్ఠనిధాకారం జగదీశవరాశ్రయం జగదీతరవిఖ్యాతం జగన్నాథగురుభరే. హరికథాముపసార గురుగళ కరుణదీతా పంచపేళుడు పరమ భగవద్భక్తరిధనాదరు విజ్ఞాడు వరుడు. భగవంతన విశేషవాదంతకంఠ ಪದ್ಯಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ನಿರ್ಗುಣೋಪಾಸಕಗೆ ಗುಣ ಸಂಸರ್ಗ ದೋಷಗಳಿಲ್ಲದಲೇ ಎಂಬಲ್ಲಿ ಹೇಳ್ತಾ ತ್ರೈವಿಧ್ಯರ್ಗೆ ದುರ್ಗಮನು ಎಂದೆನಿಪ ತ್ರೈವಿಧ್ಯರ್ಗೆ ಎಂದು. ತ್ರೈವಿಧರು ಅಂದ್ರೆ ಯಾರು ಎಂಬುದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ತ್ರೈವಿಧ್ಯಸ್ತು ಅಪರೋ ಧರ್ಮ ನಾನಾ ದೈವತ ಪೂಜನ. ತ್ರೈವಿಧ್ಯ ಅಂದ್ರೆ ಯಾವುದು? ತ್ರೈವಿಧ್ಯ ಅಂದ್ರೆ ಅಪರೋಧರ್ಮ ಯಾವುದು? ನಾನಾ ದೈವತ ಪೂಜನ, ಎಲ್ಲಾ ದೇವತೆಗಳ ಪೂಜೆ ಮಾಡೋದು. ತತ್ರಾಗಿ ವಿಷ್ಣು ಜ್ಞಾತವ್ಯ ಸರ್ವೇಭ್ಯೋ ಅಭಿ ಸರ್ವೇಭ್ಯ ಅಭ್ಯಧಿಕ. ಎಲ್ಲರಿಗಿಂತ ಶ್ರೀಹರಿಯೇ ಸರ್ವೋತ್ತಮನಾಗಿ ತಿಳಿಯಬೇಕು. ಇನ್ನ ಹೇಳ್ತಾರೆ, ತ್ರೈವಿಧ್ಯ ಧರ್ಮ ಪುರುಷ ಸ್ವರ್ಗಂ ಭುಕ್ತ ನಿವರ್ತತೆ. ತ್ರೈವಿಧ್ಯ ಧರ್ಮನಾಗಿರ್ತಕ್ಕಂಥ ಪುರುಷ ಅಂದ್ರೆ ನಾನಾ ದೇವತೆಗಳ ಪೂಜಾ, ಹರಿಯೇ ಸರ್ವೋತ್ತಮ ಅಂತ ತಿಳ್ಕೊಂಡಿರಲ್ಲ, ನಾನಾ ದೇವತೆಗಳ ಪೂಜಾ ಮಾಡ್ತಾ ಇರ್ತಾರೆ. ಅಂಥವರಿಗೇನಾಗುತ್ತೆ? ಸ್ವರ್ಗಾದಿಗಳು ಸಿಗುತ್ತಷ್ಟೆ. ಪುನಃಕುರಿಯ ಪುನಃಸ್ವರ್ಗಂ ಯಾತಿಯಾದ ಹರೇ ವಶೆ. ಇನ್ನ ವಿಶೇಷವಾಗಿ ಮತ್ತೂ ತಿಳ್ಕೊಳ್ತಾರೆ, ಮತ್ತೂ ಹೋಗ್ತಾ ಇರ್ತಾನೆ, ಮತ್ತೂ ಬರ್ತಾ ಇರ್ತಾನೆ. ಅವನಿಗೆ ಹರಿಯೇ ವಿಶೇಷವಾಗಿ ಜ್ಞಾನ ಅಂತ ಅಂದ್ರೆ ಸರ್ವೋತ್ತಮ ಎಂಬ ಎಚ್ಚರ ಬರೋದಿಲ್ಲ. ಅದನ್ನು ತ್ರೈವಿಧ್ಯರು ಅಂತ ಕರೀತಾ ಇದ್ದಾರೆ ಅಂತ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ. ತ್ರೈವಿಧ್ಯರು ಅಂದ್ರೆ ಇವರು, ಅದನ್ನೇ ಮೊದಲು ಹೇಳಿಬಿಟ್ಟು, ತ್ರೈವಿಧ್ಯರು ಅಂದ್ರೆ ಸ್ವರ್ಗ ಭೂ ನರಕಗಳಲ್ಲಿ ತಿರುಗುವವರು ಅಂತ ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ತ್ರೈವಿಧ್ಯ ಮಾತಾಡಲಿಲ್ಲ. ಅದು ಇನ್ನೊಂದು ಸತ್ಯ ಇದೆ. ತ್ರೈವಿದ್ಯ ಅಂದ್ರೆ ತ್ರೈ ಮೂರು ವೇದಗಳಿಗೆ ಸಂಬಂಧಪಟ್ಟ ವಿದ್ಯಾ, ತ್ರೈವಿದ್ಯ ತ್ರೈವಿದ್ಯ ಅಂತೇಳಿ ಅಲ್ಲಿ ಇಲ್ಲಿ ಬರ್ತಾರೆ. ತ್ರೈವಿದ್ಯ ಅಂತು ಅಂತ ಹೇಳ್ತಾರೆ. ಮೂವರೊಳಗಿದ್ದರೂ ಸರಿಯೇ ಸುಖ ನೋವುಗಳು ಸಂಬಂಧವಾಗವು ಪಾವನತೆ ಪಾವನ ಪರಸ್ಪರ ಪೂರ್ಣ ಸುಖವನ ಧೀರಿ. ಈ ಮನೋರೂಹ ಭವಾಂಗಗಳು ಸ್ವಕಳೇವರ ಸದಾಕಾರ ಮಾಡಿ ಪರಾವರೇಶ ಚರಾಚರಾತ್ಮಕ ಲೋಕಗಳ ಪೊರೆವ. ಈ ಸಾತ್ವಿಕ ರಾಜಸ ತಾಮಸ ಮೂರು ವಿಧ ಜೀವರಾಶಿಗಳಲ್ಲಿ ಇಟ್ಟುಕೊಂಡು ಅವರವರಿಗೆ ಬೇಕಾದ ಸುಖ ದುಃಖಗಳನ್ನ ಅವರಿಗೆ ಮುನಿಸ್ತಾ ಇದ್ರೂ ಕೂಡ ಭಗವಂತನಿಗೆ ಅದರ ಸ್ಪರ್ಶ ಆಗುತ್ತಾ ಇಲ್ವಾ? ಇಲ್ಲ ಅಂತ ಹೇಳ್ತಾರೆ. ಇದನ್ನೇ ವಿದುರ ಮೈತ್ರೇಯರನ್ನ ಕೇಳಿದ್ದು. ಜೀವಿ ಸುಖ ಪಡಲಿಕ್ಕೆ ಪ್ರಯತ್ನ ಪಡ್ತಾನೆ, ದುಃಖ ಬರೋದೇ ಇಲ್ಲ. ದುಃಖ ಬೇಡ ಅಂತ ಆಸೆ ಪಡ್ತಾನೆ, ದುಃಖ ಬಿಡೋದೇ ಇಲ್ಲ. ಯಾಕೆ ಅಂತ ಕೇಳ್ತಾ, ಜೀವ ದೇವ ಇಬ್ಬರು ಒಂದೇ ಕಡೆ ಇರುವಾಗ ಜೀವನಿಗೆ ಮಾತ್ರ ದುಃಖ ಯಾಕೆ, ದೇವರಿಗೆ ಯಾಕಿಲ್ಲ ಅಂದ್ರೆ ಅಂಟಿಲ್ಲದವ ಜೀವ ಅಂತ ಹೇಳ್ತಾರೆ. ಮೂವರೊಳಗಿದ್ದರೂ ಸರಿಯೇ, ನೋವು ಅವನಿಗೆ ಅಂಟಲ್ಲ. ಸುಖ ಆದ್ರೂ ಪಡಬಹುದಲ್ಲ ಅಂದ್ರೆ ಈ ಸುಖ ಅವನಿಗೆ ಬೇಕಾಗಿಲ್ಲ. ನಾವು ಪಡುವ ಸುಖ ಅವನಿಗೆ ಬೇಕಾಗಿಲ್ಲ. ಯಾಕೆ ಅಂದ್ರೆ ನಮಗೂ ಕೂಡ ಸ್ವರೂಪದಲ್ಲಿರುವ ಸುಖ ಬಂದ್ರೆ ಈ ಸುಖ ಕಾಣಿಸುವುದಿಲ್ಲ, ಸುಖವೇ ಅಲ್ಲ. ಜೇನುತುಪ್ಪದ ಮುಂದೆ ಒಂದು 10,000 ಲೀಟರ್ ನೀರಿನಲ್ಲಿ ಇಷ್ಟು ಚಿಕ್ಕ ಕಲ್ಲ ಸಕ್ಕರೆ ಚೂರು ಹಾಕಿದರೆ ಏನಿರುತ್ತೆ? ಅದು ಪಾನಕ ಅಂತ. ಇದು ಕೂಡ ಇದೇ ಪಾನಕ ಅಂತಿದ್ದೆ. ಆ ಜೇನುತುಪ್ಪ ಸ್ವಲ್ಪ ಮೇಲೆ ಥೋ ಅಂತ ಹೋಗ್ತೀವಿ ಇದನ್ನ. ಆ ರೀತಿಯಲ್ಲಿ ನಮ್ಮ ಒಳಗಿರುವ ಸುಖವನ್ನ ಸವಿದರೇನೆ ಇದು ಸುಖ ಅಂತ ಕಾಣಲ್ಲ. ದೇವ ತನ್ನೊಳಗಿರುವ ಸದಾ ಸುಖ ಸವಿಯುವಂತವ. ಈ ಮನೋವಿಕಾರ ರೂಪವಾದ ಸುಖ ಅಂತ ಹೆಸರಿಟ್ಟುಕೊಂಡ ಮನೋವಿಕಾರಕ್ಕೆ ವಶನ ಆಗ್ತಾನ? ಇಲ್ಲ. ಪಾವನಕ್ಕೆ ಪಾವನ ಪರಾತ್ಪರ ಪೂರ್ಣ ಸುಖವನದಿ ಲಕ್ಷ್ಮೀದೇವಿಗಿಂತ ಉತ್ತಮ ಪರಾತು ಪರ. ಆಕೆಗೆ ಪರ ಅಂತ ಹೆಸರು, ಆಕೆಗಿಂತ ಉತ್ತಮ. ಅಷ್ಟೇ ಅಲ್ಲ, ಪಾವನಕ್ಕೆ ಪಾವನ ಅಂತ ಅಂದ್ರೆ ಪಾವನ ಅಂದ್ರೆ ಯಾರು? ಪುನಾತೀತಿ ಪಾವನ ಅಂದ್ರೆ ಮುಖ್ಯ ಪ್ರಾಣದೇವರು. ಪುನಾತೀತಿ ಪಾವನ ಅಂದ್ರೆ ಮುಖ್ಯ ಪ್ರಾಣದೇವರು. ಪಾವನಕ್ಕಿಂತಲೂ ಪಾವನ, ಪಾವನಕ್ಕೆ ಪಾವನ. ವಾಯುದೇವರು ಹಿಡಿದುಕೊಂಡು ವಾಯುದೇವರನ್ನೇ ಪವಿತ್ರ ಮಾಡತಕ್ಕಂತ ಭಗವಂತ. ಅದಕ್ಕೆ ಆಯುರ್ವೇದ ಪ್ರಕರಣದಲ್ಲಿ ತಿಳಿಸಿಕೊಡ್ತಾರೆ. ಕೊನೆಗೆ ನಮ್ಮ ಜೀವನ ಕೊನೆಗೊಳ್ಳುವಾಗ ಮೂರು ಮಂತ್ರಗಳು ಹೇಳಬೇಕು. ಅಕ್ಷತಮಸಿ ಅಕ್ಷತಮಸಿ ಪ್ರಾಣಸಂಶತಮಸಿ ಎಂದಾಗ ಆ ಪ್ರಾಣಸಂಶತಮಸಿ ಎಂಬ ಮಂತ್ರಕ್ಕೆ ಅರ್ಥ ಏನಯ್ಯ ಅಂದ್ರೆ ಮುಖ್ಯ ಪ್ರಾಣಾದಪಿ ಅಧಿಕ ಸುಖೋಸಿ, ಪ್ರಾಣದೇವರಿಗಿಂತ ಹೆಚ್ಚಿನ ಸುಖ ಬರಿತ ನೀನು ಅಂತ. ಅದಕ್ಕೆ ಪಾವನಕ್ಕೆ ಪಾವನ ಪರಾತ್ಮರ ಪೂರ್ಣ ಸುಖವಾದಿ. ಪ್ರಾಣದೇವರಿಗಿಂತ ದೊಡ್ಡವರು ಲಕ್ಷ್ಮೀದೇವಿಗಿಂತ, ಆ ಲಕ್ಷ್ಮೀದೇವಿಗಿಂತಲೂ ದೊಡ್ಡವರು. ಎರಡನ್ನೂ ಹೇಳಿದ್ರಲ್ಲಿ ನಂತರ ಯಾಕಪ್ಪ ಈತ ಪೂರ್ಣ ಸುಖವನಿ, ಪೂರ್ಣವಾದ ಸುಖ ಅವನ ಸುಖದ ಸಮುದ್ರ. ಆ ಸಮುದ್ರದಂತೆ ಇರುವ ಸುಖದಲ್ಲಿ ತೊಟ್ಟು ತೊಟ್ಟು ಪೂರ್ಣ, ಪೂರ್ಣವಾದ ಸುಖದಿಂದ ಪೂರ್ಣ. ಈ ವನರುಹ ಭವಂಡಗಳು ಸ್ವಕಳೇವನ ಸದಾಕಾರ ಮಾಡಿ. ಇಂಥ ಆನಂದದಿಂದಿರುವಂತಹ ಸ್ವಾಮಿ ಸುಮ್ಮನೆ ಕೊಡ್ಲಿಕ್ಕಾಗಲ್ವಾ ನೋಡಿ? ಈ 14 ಲೋಕಗಳ ಮಾಡಿ ಇದರೊಳಗೆ ಎಲ್ಲರನ್ನ ತುಂಬಿ ಅವರಿಗೆಲ್ಲ ಶರೀರಗಳು ಕೊಟ್ಟು ಆ ಶರೀರ ಎಷ್ಟಿದೆ ಅವರ ಸ್ವರೂಪ ದೇಹಕ್ಕಿಂತ ಅನಂತ ಪಟ್ಟು ಜಾಸ್ತಿ, ತುಂಬಾ ಪಟ್ಟು ಜಾಸ್ತಿ ಅಲ್ವಾ? ಜೀವ ಎಷ್ಟು? ಪರಮಾಣು. ಅಂಥ ಜೀವನಿಗೆ ಈ ಶರೀರ ದೊಡ್ಡ ಶರೀರ ಕೊಟ್ರೆ ಹೊರಳಿಕ್ಕಾಗತ್ತಾ? ಅವನಿಗೆ ಸಾಧ್ಯವೇ ಇಲ್ಲ. ಮತ್ತೆ ಹೊರಿಬೇಕು, ಇವನೇ ಹೊರಿಬೇಕು. ಭಗವಂತನೇ ಕಳೆಯವರ ತದಾಕಾರ ಮಾಡಿ ಬ್ರಹ್ಮಾಂಡದ ಆಕಾರದಲ್ಲಿ ತಾನಿದ್ದಾನೆ. ಈ ಜಗತ್ತಿನಲ್ಲಿರುವ ಭೂಮಿಯ ಆಕಾರದಲ್ಲಿ ಅವನೇ, ಪ್ರತಿಯೊಂದು ಜೀವರಾಶಿಯ ಶರೀರದ ಆಕಾರದಲ್ಲೂ ಅವನೇ ಇದ್ದು ಆ ಶರೀರಗಳನ್ನ ಹೊರೆಯುತ್ತಾ ಜೀವನಿಗೆ ಆಲೋಚನೆ ಕೊಡ್ತಾನೆ. ನಾನು ಇಲ್ಲಿಗೆ ಹೋಗಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ಆಲೋಚನೆ ಕೊಟ್ಟು ಅದಕ್ಕೆ ತಕ್ಕಂತೆ ಈ ಶರೀರವನ್ನ ಕುಣಿದಾಡಿಸುವ ವ್ಯಕ್ತಿಯೇ ಭಗವಂತ. ಈ ವರಗೃಹ ಭವಾಂಡಗಳು ಸ್ವಕಳೇವರ ಕದಾಕಾರ ಮಾಡಿ ವಿಶೇಷವಾಗಿರತಕ್ಕಂಥ ಈ ತನ್ನ ಶರೀರವನ್ನೇ ಅವರವರ ಆಕಾರದಲ್ಲಿಟ್ಟು, ಪ್ರತಿಯೊಂದು ಪದಾರ್ಥದ ಆಕಾರದಲ್ಲಿಟ್ಟು ಪರಾವರೇಶ ಚರಾಚರಾತ್ಮಕ ಲೋಕಗಳ ಕೊರೆವ ಹೇಳ್ತಾರೆ. ಪರ ಅವರ ಈಶ, ಪರ ಅಂದ್ರೆ ಯಾರು? ಲಕ್ಷ್ಮೀದೇವಿ. ಅವರಕ್ಕಿಂತ ಅವರು ಬ್ರಹ್ಮಾದಿ ಸಕಲ ಜಗತ್ತು ಲಕ್ಷ್ಮೀ ಬ್ರಹ್ಮಾದಿ ಸಕಲ ಚೇತನ ರಾಶಿಗೆ ವಿಶೇಷವಾಗಿ ಈಶ ನಿಯಾಮಕನಾದ ಸ್ವಾಮಿ ಅವನೇ ನಿಂತು ಎಲ್ಲಾ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ. ಅವನು ಮಾಡಿಸೋ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಇಷ್ಟು ಅಂದುಕೊಳ್ಳಿ, ಒಂದು ವೇಳೆ ಇಲ್ಲಿ ಇನ್ನ 300 ಜನ ಕೂತಿದ್ದಾರೆ, ಯಾರಿಗೂ ಕೈ ಕಾಲು ಕದಲ್ತಾ ಇಲ್ಲ, ಎಲ್ಲರೂ ಬಿದ್ದಿದ್ದಾರೆ, ನೀವು ಮಾತ್ರ ಎಲ್ಲ ಚೆನ್ನಾಗಿದ್ದೀರ, ಅವರ್ಯಾರು ಕದಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಬಂದಾಗಿದ್ದಾರೆ. ಇವಾಗ ಮನಸ್ಸಿಗೆ ಬಂತು, ಇವರೆಲ್ಲ ಅವರ ಪಾಡಿಗೆ ಅವರು ತಿರುಗಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ. ಆದ್ರೆ ಸಾಧ್ಯನೇ ಇಲ್ಲ, ಶಕ್ತಿನೇ ಇಲ್ಲ, ಎಲ್ಲರೂ ಕಳ್ಕೊಂಡಿದ್ದಾರೆ, ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಪರ್ಮನೆಂಟ್ ಪರಾಲಿಸಿಸ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ. ಕರೆಕ್ಟ್ ಏನ್ ಮಾಡ್ಬೇಕು? ಒಬ್ಬ ಯೋಗಿಗಳು ಬಂದ್ರು, ನಿಮ್ಮ ಹತ್ರ ಬಂದ್ರು, ನಿಮಗೆ 100 ರೂಪಗಳು ತಗೊಳ್ಳುವ ತಾಕತ್ತು ಕೊಟ್ರು. ಅಟ್ ಎ ಟೈಮ್ ನಿಮ್ಮೊಳಗಿನ 100 ರೂಪಾಯಿ ಹೊರಬಂತು ನಿಮ್ದೆ. ಏನ್ ಮಾಡ್ಬೋದು? ಒಬ್ಬರೊಬ್ಬರೊಳಗೆ ನೀವೇ ತೋರಿ, ಪ್ರತಿಯೊಬ್ಬರಲ್ಲಿ ಹೇಗೆ ತೋರ್ಬೇಕು? ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಎಲ್ಲರಲ್ಲಿ ತೋರಬಹುದು. ತೋರಿ ನಿಮಗಾಗುತ್ತೆ ಒಂದೊಂದು ಕೈ ಕಾಲು ಎತ್ತಲಿಕ್ಕೆ. ನಿಮ್ ಕೈ ಎತ್ತಿದಾಗ ಅವರ ಕೈ ಏಳುತ್ತೆ, ನಿಮ್ಮ ಕೈ ಕಾಲು ಎತ್ತಿದಾಗ ಅವರ ಕಾಲು ಇಳುತ್ತೆ. ನೀವಂತೂ ಕಾಣಿಸಲ್ಲ ಯಾರಿಗೆ, ನೀವು ಒಳಗೆ ತೋರಿದ್ರು ಕೂಡ ಕಾಣಿಸಲ್ಲ. ಟೋಟಲಿ ಹೇಗ್ ಕಾಣಿಸುತ್ತೆ? ನೀವು ಹೇಗಿರ್ತೀರೋ ಎಲ್ಲರೂ ಕೂಡ ಅವರಂತೆ ಅವರು ತಿರುಗ್ತಾ ಇದ್ದಂತೆ ಇರುತ್ತೆ. ನೀವು ಹೇಗ್ ತಿರುಗಿಸ್ತೀರಾ? ಅವರೊಳಗೆ ಅವರು ಶರೀರದ ಪ್ಯಾರಾಲಿಸಿಸ್ ಬಂದಿದೆ, ಮನಸ್ಸಿಗೆ ಬಂದಿರಲ್ಲ. ಅವರೇನು, ನಾ ಹೀಗಿರ್ಬೇಕು ಹಾಗಿರ್ಬೇಕು ಅಂತ, ಹೌದಾ ಹಾಗಿರ್ಬೇಕಾ ಅಂತ ನೀವೇ ಆ ಶರೀರವನ್ನ ಹಾಗೂ ಹೀಗೂ ಎಲ್ಲ ಮಾಡ್ತಾ ಇದ್ದೀರಾ. ಮೇಲೊಳಗೇನು ಕಾಣಿಸ್ತಾ ಇಲ್ಲ. ಇನ್ನೊಂದು ನೋಡಿ, ಅವರೇನು ಒಳಗೆ ನಾನ್ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಬಯಕೆ ಒಳಗೆ ಕೂತಿದೆ. ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ. ಅವರ ಮನಸ್ಸಿಗೂ ಪ್ಯಾರಾಲಿಸಿಸ್ ಬಂದಿದೆ, ಮನಸ್ಸಿಗೂ ಪ್ಯಾರಾಲಿಸಿಸ್ ಬಂದಿದೆ, ಬಯಕೆ ಒಳಗಿದೆ, ಬಯಕೆ ಕೊಡುವಂತಹ ಶಕ್ತಿ ಇಲ್ಲ, ಹೀಗೆ ಇದ್ದಾರೆ. ಅವಾಗ ನೀವು ಮನಸ್ಸಲ್ಲಿ ತೋರಿದ್ರಿ, ಬಯಕೆ ಹುಟ್ಟಿಸಿದ್ರಿ, ಬಯಕೆಗೆ ತಕ್ಕಂತೆ ಅವರ ಶರೀರ ಹೊಂದಿಕೊಂಡು ತೆರೆತಾಗಿಸೀರ. ಆದರೆ ನೀವು ಒಳಗಿದ್ದು ಮಾಡಿಸೋದು ಅವರಿಗೆ ತಿಳಿಸ್ತಾ ಇಲ್ಲ. ಅವರೇ ನಂಬಿಕೊಳ್ತಾ ಇದ್ದಾರೆ, ನಾನೇ ತಿರುಗ್ತಾ ಇದ್ದೇನೆ, ನಾನೇ ಮಾಡ್ತಾ ಇದ್ದೇನೆ ಅಂತ ಈ ಪ್ಯಾರಾಲಿಸಿಸ್ ಪೇಷಂಟ್ಸ್ ಎಲ್ಲ ಅಂದುಕೊಳ್ತಾ ಇದ್ದಾರೆ. ಅದು ನಿಮ್ಗೆ ಕೇಳಿಸ್ತು, ಎಲ್ಲರೂ ಅಂದ್ಕೊಂಡು ಏ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ. ಅವಾಗ ನೀವೆಲ್ಲರಿಂದ ಆ ರೂಪಗಳು ಪಕ್ಕಕ್ಕ ಸರದು ನಿಲ್ಲಿಸಿದರೆ ಅವಾಗ ಏನಾಯ್ತು? ಎಲ್ಲರೂ ಬಿದ್ದವರು. ಇದೇ ದೇವ ಮಾಡ್ತಾ ಇದ್ರು. ಇನ್ನ 100 ಜನ ಅಂತ ಹೇಳಿದೆ. ಇಡೀ 14 ಲೋಕದಲ್ಲಿರುವ ಪ್ರತಿಯೊಬ್ಬ ಜೀವರಾಶಿಯೂ ಇಂಥದ್ದೇ. ಅವರೆಲ್ಲರೊಳಗೆ ಭಗವಂತ ಈಗ ನಿಂತು ಅವರೊಳಗೆ ಇಚ್ಛಾ ಪಡಲಿಕ್ಕೂ ಸ್ವಾತಂತ್ರ್ಯ ಇಲ್ಲ. ಅವರೊಳಗಿರುವ ಇಚ್ಛೆಯನ್ನ ಅವರಿಗೆ ಕೊಟ್ಟು ಇಚ್ಛಾ ಪಡಿಸಿ ನಾನು ಹೀಗೆ ಹೋಗ್ಬೇಕು ಅಂತ ಅವರು ಅಂದುಕೊಂಡ್ರೆ ಅವಾಗ ಅವರಿಗೆ ತಕ್ಕಂತೆ ತಾನೇ ಕರ್ಕೊಂಡು ಪ್ರತಿಯೊಬ್ಬರನ್ನ 24 ಗಂಟೆ ಸಲಹುವ ಆ ಭಗವದ್ ರೂಪ ಇದೆಯಲ್ಲ ಅನಿಸುತ್ತು. ಅದನ್ನ ನೋಡಿ ಹೇಳ್ತಾ ಇದ್ದಾರೆ, ಇವ ಎಷ್ಟು ಕೆಲಸ ಮಾಡ್ತಾನಯ್ಯ ಇವರಿಗಾಗಿ ಓದಾಡ್ತಾ ಇದ್ದಾನೆ. ಇವ ಎಂಥವ, ಇವನು ಈಕ್ವಲ್ ಕ್ಯಾರೆಕ್ಟರ್ ಅಲ್ಲ, ಇವನ ಮುಂದೆ ಇವರು ಏನು ಧೂಳಿ ಪಡಲ್ಲ, ಏನು ಕಾಣಿಸಲ್ಲ, ಅಂಥ ದೊಡ್ಡವ ಸ್ವಾಮಿ ಇವರಿಗಾಗಿ ಒದಾಡ್ತಾನಲ್ಲ, ಇವ ಎಂಥ ವ್ಯಕ್ತಿ ಅಂತ ಮಾತಾಡ್ತಾನೆ. ಇವನಿಗೆ ಇವರಿಂದ ಜೀವರಾಶಿಗಳಿಂದ ಆಗಬೇಕಾಗಿದ್ದೇನೇನೂ ಇಲ್ಲ. ಆದರೆ ಅವರು ಸಂತೋಷ ಪಟ್ಟರೆ ಸಾಕು, ಸಂತೋಷ ಪಡ್ತಾ ಇರ್ತಾನೆ. ಈ ಒಂದೊಂದು ಅವನ ಗುಣಗಳನ್ನು ನೋಡ್ತಾ ಇವನೆಂಥ ವ್ಯಕ್ತಿಯಪ್ಪ, ಇವನೆಂಥ ವ್ಯಕ್ತಿಯಪ್ಪ ಅಂತ ಅವನ ಒಳ್ಳೆತನದ ಪರಿಚಯ ಆಗ್ತಾ ಆಗ್ತಾ ಅವನ ಕಡೆಗೆ ಇವರು ಸೆಳೆದು ಹೋಗ್ತಾ ಇದ್ದಾರೆ. ಅಂದ್ರೆ ಇವರಿಗೆ ಗೊತ್ತಿಲ್ಲದೆ ಇವರು ಅವನ ಕಾಲಿಗೆ ಬಿಡುತ್ತಾ ಇದ್ದಾರೆ. ನೀ ದೊಡ್ಡವ, ನಾವು ಚಿಕ್ಕವ, ನಾವು ಚಿಕ್ಕವರು ಅಂತ ಅವರಿಗೆ ತಾನಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ನೀನ್ ಯಾರು? ಈತ ರಾಮಚಂದ್ರ. ಮತ್ತೆ ನೀನ್ ಯಾರು? ಅಂದ್ರೆ ನಾನು ದಾಸ ತಮ್ಮ ಅಂತ ಹೇಳಿಕೊಂಡಿದ್ದೆ. ದಾಸ ಅಂತ ಹೇಳಿದ್ದಾರೆ, ಹೌದಾ? ದಾಸ ಹೇಗಾಗಿ? ಎಷ್ಟು ಸುಂದರವಾದ ಮಾತು. ಗುಣೈಹಿ ದಾಸದ ಅಂಗತ. ಆ ರಾಮ ಗುಣಗಳನ್ನು ನೋಡಿ 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 ನಾನಿವನು ದಾಸನಾದರೆ ನನ್ನ ಜನ್ಮ ಸಾರ್ಥಕ ಅಂದ ದಾಸನಾದನಯ್ಯ. ಆಗ ಬಲವಂತವಾಗಿ ಇರುವಂತ ಇಟ್ಕೊಂಡದ್ದಲ್ಲ, ನಾನಾಗಿ ಅವನು ಸೇವಾ ಮಾಡ್ತಾ ಇದ್ದೇನೆ. ಆ ರೀತಿಯಲ್ಲಿ ಆ ಭಗವಂತನ ಗುಣದ ಪರಿಚಯ ಮಾಡಿಕೊಡುತ್ತಾರೆ. ಅವನು ಮಾಡುವ ಉಪಕಾರ ಇಷ್ಟೊತ್ತು ಹೇಳಿದ್ದು ಇದೆ. ಈವಾನುಹ ಭವಾಂಡಗಳು ಸ್ವಕಳೇವರ ಕದಾಕಾರವಾಡಿ ಪರಾವರೇಶ ಚರಾಚರಾತ್ಮಕ ಲೋಕಗಳ ಕೊರೆವ. ಈ ತರ ಆಡತಾ ಇದ್ದಾನೆ ಭಗವಂತ. ಮತ್ತೆ ಅಂಥ ಸ್ವಾಮಿಗೆ ಏನಾದರೂ ಕೊಳ್ಳಿಕ್ಕಾಗುತ್ತಾ? ಏನಾದರೂ ಕೊಳ್ಳಿಕ್ಕಾಗುತ್ತಾ? ಏನು ಇಲ್ಲ, ಬೇಸಿಕಲಿ ನಮ್ಮ ಹತ್ರ ಏನು ಇಲ್ಲ. ಏನು ಕೊಟ್ಟದ್ದೆಲ್ಲ ಹೆಂಡತಿ ಮಕ್ಕಳು ದುಡ್ಡು ಅವನು ಕೊಟ್ಟದ್ದೇ, ಅವನಿಗದು ಬೇಕೂ ಆಗಿಲ್ಲ. ಮತ್ತೆ ಇವನು ಏನ್ ಕೊಡ್ಲಿಕ್ಕಾಗುತ್ತೆ? ಅವಾಗ ಏನು ಅಂದ್ರೆ ದೇವ ಕೇಳ್ತಾನೆ, ನೀನು ಉದ್ಧಾರ ಆದ್ರೆ ಸಾಕಯ್ಯ ನನಗೆ ಸಾಕು. ನೀನು ಉದ್ಧಾರ ಆಗಬೇಕಾದ್ರೆ, ಚೆನ್ನಾಗಿರಬೇಕಾದ್ರೆ ನಿನ್ನ ಮನಸ್ಸು ನನ್ನಲ್ಲೇ ಇಡಬೇಕು. ಇಟ್ಟರೆ ನೀನು ಉದ್ಧಾರ ಆಗ್ತೀಯ. ಮತ್ತೆ ನನಗೆ ಬೇಕಾಗಿದ್ದೇನು ಅಂತ ನೀ ಕೇಳಿದ್ಯಲ್ಲ, ನಿನ್ನಲ್ಲಿ ಏನೂ ಇಲ್ಲಲ್ಲ, ಇದೊಂದು ಬೇಕು ನಿನ್ನಲ್ಲಿ ನನಗೆ. ಏನದು? ನಿನ್ನ ಮನಸ್ಸು ನನ್ನಲ್ಲೇ ಇಡು, ಇಷ್ಟು ಸಾಕು ನನಗೆ, ಇನ್ನೇನು ಬೇಡ. ಮನವನಿತ್ತರ ಕರ್ಮ ನೀವನು. ಆದರೆ ನಾವು ಎಲ್ಲ ಕೊಡ್ತೀವಿ, ಇದೊಂದೇ ಕೊಡಲ್ಲ. ಬಹಳ ಕಷ್ಟ ನಮಗೆ ದೇವರಲ್ಲೇ ಮನಸ್ಸು ಇಡಬೇಕಾದ್ರೆ ಜೀವನದಲ್ಲಿ ಅದೇನೋ ಟೇಸ್ಟ್ ಎಲ್ಲ ಕಳ್ಕೊಂಡಷ್ಟು ಫೀಲಿಂಗ್ ನಮಗೆ. ನಾನು ಹೆಂಡತಿನ ಚಿಂತನೆ ಮಾಡಲಿಕ್ಕಾಗಲ್ಲ, ನಮ್ಮ ಮಕ್ಕಳನ್ನ ಆಲೋಚನೆ ಮಾಡಲಿಕ್ಕಾಗಲ್ಲ, 24 ಗಂಟೆ ಇವನನ್ನೇ ಚಿಂತನೆ ಮಾಡಬೇಕಾದ್ರೆ ಟೈಮ್ ವೇಸ್ಟ್. ಮತ್ತೆ ಅವನು ಹಾಗೆ ಅಂದುಕೊಂಡ್ರೆ 24 ಗಂಟೆ ಇವನ್ ಶರೀರ ಹೊತ್ಕೊಂಡು ತಿರುಗಾಡುತ್ತಾ ಯಾಕಿರ್ಬೇಕು? ಬೆಟ್ ಲಾಸ್ಟ್ ಅಂದ್ರೆ ಬೆಟ್ಟಿರಬೇಕು ನಾವು. ಮತ್ತೆ ಅಂತವನ ಕುರಿತು ಆಲೋಚನೆ ಅವನಿಷ್ಟು ಬರೇ ಆಲೋಚನೆ ಅಲ್ಲ, ನಮ್ಮ ಕುರಿತು 24 ಗಂಟೆ ಆಲೋಚನೆ ಅಲ್ಲ, ಸದಾ ದುಡಿಯುತ್ತಾ ಇದ್ದಾನೆ. ಅವನ ಕುರಿತು ಆಲೋಚನೆಯಾದರೂ ಮಾಡಲ್ಲ ಅಂದ್ರೆ ನಾವು ಎಷ್ಟು ವರ್ಸ್ಟ್ ಕ್ಯಾಂಡಿಡೇಟ್ಸ್ ಅಂತ ನೋಡ್ತೀವಿ. ನಾವು ಮಾಡ್ತೀವಿ, ಇನ್ನೊಬ್ರು ಸಹಾಯ ಮಾಡ್ತೀವಿ. ಸಹಾಯ ಮಾಡುವಾಗ ನಮ್ಮಷ್ಟೇ ನೀವು ಮಾಡಿ ಅಂತ ಕೇಳಲ್ಲ, ಅಟ್ಲೀಸ್ಟ್ ನಮ್ಮ ಕುರಿತು ಆಲೋಚನೆ ಆದ್ರೂ ಮಾಡಿ ಅಂತ ಕೇಳ್ತೀವಲ್ಲ. ಅದು ಮಾಡಿದ್ರೆ ನಾವೇನಂತೀವಿ? ನಿಮ್ಮಂತವ್ರು ಯಾರು ಇರಲಿ, ನಮ್ಮ ಕುರಿತು ಆಲೋಚನೆ ಮಾಡಲ್ಲ ಅಂತ. ಮತ್ತೆ ನಾವೇ ಮಾಡ್ತಾ ಇದ್ವಿ, ದೇವರ ಕುರಿತು ಆಲೋಚನೆಯೇ ಇಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಹಲವು ಕರ್ಮಗಳ ಮಾಡಿ ಹೇಳ್ತಾರೆ ಸ್ವಾಮಿ, ನಾವು ಇಷ್ಟು ಉಪಕಾರ ಮಾಡ್ತಾ ಇದ್ರೆ ಆ ಉಪಕಾರವನ್ನ ನೆನೆದು ಸಂತೋಷ ಪಡದೆ ಅವನ ಗುಣವನ್ನ ಕೊಂಡಾಡದೆ ಸೊಮ್ಮ ದೇಹಾಯಾಸ ಕರ್ಮಗಳು ಬರೀ ಮಾಡಿದರೆ ಏನು ಪ್ರಯೋಗ? ತಾತ್ಪರ್ಯ ವೇದೋಕ್ತ ಕರ್ಮಾನುಷ್ಠಾನ ಬರೀ ಆಯಾಸ ಅಂತ ಬಿಡಿ ಅಂತ ಹೇಳುವುದರಲ್ಲಿ ಅಲ್ಲ. ವೇದೋಕ್ತ ಕರ್ಮಾನುಷ್ಠಾನ ವೇದ ಹೇಳಿದ ಆಚಮನ ಸ್ನಾನ ಸಂಧ್ಯಾ ಪೂಜಾ ವೈಶ್ವದೇವ ಪರಿಹರಣ ನಾನ ಪಾಠ ಪ್ರವಚನ ಹರಿತ ಮಾಸಾದಿ ಧರ್ಮಾಚರಣೆ ಏನೇನಿದೆ ಎಲ್ಲ ಮಾಡಲೇಬೇಕು. ಆದರೆ ಅದರೊಳಗೆ ಈ ಭಗವಂತನ ಉಪಕಾರದ ನೆನಪು ಗುಣದ ನೆನಪು ಇದೆಲ್ಲರ ಕೂಡಿಕೊಂಡ ಕರ್ಮಾಚರಣೆ ಬೇಕು. ಅದಿಲ್ಲದೆ ಹಲವು ಕರ್ಮವ ಮಾಡಿ ದೇಹವ ಬಳಲಿಸದ ದಿನ ದಿನದಿ ಹೃದಯ ಕಮಲ ಸದನದಿ ವಿರಾಜಿಸುವ ಹರಿ ಮೂರ್ತಿಯನ್ನೇ ಭಜಿಸು. ಹೇಳ್ತಾರೆ ನಾನಾ ಕರ್ಮಾನುಷ್ಠಾನ ಕೊಟ್ಟಿದೆ, ಅಲ್ಲಿ ವಿವೇಚನೆ ತೆಗಿತಾ ಬರ್ತಾ ಇದೆ. ನಮಗೇನೋ ತಿಳುವಳಿಕೆ ಬಂದಿದೆ, ದೇವರ ಚಿಂತನೆ ಮಾಡಬೇಕು. ಆದರೆ ಈ ಹೊರಗಿನ ಕರ್ಮಾನುಷ್ಠಾನ ಜಾಸ್ತಿ ಇಟ್ಕೊಂಡ್ಬಿಟ್ಟು ದೃಷ್ಟಾಂತ ಕೊಡಬೇಕಾದ್ರೆ, ಒಬ್ಬರು ಮನೆಯಲ್ಲಿ ದೇವರ ಪೆಟ್ಟಿಗೆ ಇಟ್ಕೊಂಡಿಲ್ಲ, ಚಿಕ್ಕ ಫೋಟೋ ಒಂದು ಇಟ್ಕೊಂಬೋಣ ಸಾಕು ಅಂತ ಇಟ್ಕೊಂಡು ಆ ಫೋಟೋಕ್ಕೆ ಏನ್ ಮಾಡ್ತಾ ಇದ್ರು? ನೀರಿಂದ ಒರೆಸಿ, ಬಟ್ಟೆಯಿಂದ ಒರೆಸಿ, ಕುಂಕುಮ ಇಡ್ತಾ ಬಂದ್ರು. ಕುಂಕುಮ ಕುಂಕುಮ ಹಣೆಗೆ ಆ ದೇವರು ಆ ಫೋಟೋ ಇಡ್ತಾ ಬಂದ್ರು. ಇನ್ನೊಬ್ರು ಬಂದ್ರು, ಏ ಬರೇ ಹಣೆ ಇಡಬಾರ್ದು, ಕಾಲಿಗೆ ಕೂಡ ಇಡಬೇಕು ಅಂದ್ರು. ಕಾಲಿಗೆ ಕೂಡ ಇಡ್ತಾ ಬಂದ್ರು. ಇನ್ನೊಬ್ರು ಬಂದ್ರು, ಎರಡೂ ಕೈಗಳಿಗೂ ಇಡ್ಬೇಕಲ್ಲ, ಯಾಕೆ ಮಾಡ್ತೀಯ ಅಂದ್ರೆ ಒಂದು ಫೋಟೋದಲ್ಲಿ ಕುಂಕುಮ ಎಷ್ಟೊತ್ತಾಯ್ತು? ಒಂದು ಎರಡು ಮೂರು ನಾಲ್ಕು ಆಯ್ತು. ಅವಾಗ ಇನ್ನೊಬ್ರು ಅಂದ್ರು, ಅಲ್ಲ 10 ಕೈಗಳಿರುವಾಗ ಎರಡೇ ಕೈಗಳಿಗೆ ಇಟ್ಟರೆ ಸುಟ್ಟಾಗಲ್ವಾ ಅಂದ್ರು. ಅವಾಗ ಒಂದೇ ಫೋಟೋ, ಪೂಜಾ 10 ನಿಮಿಷ ಮುಗಿತಾ ಇತ್ತು, ಮೊದಲು ಒಂದೇ ದಿನ ಕುಂಕುಮ ಇಟ್ಟರೆ ಈಗ 16 ಕೈಗಳಿಗೆ ಕುಂಕುಮ ರಟ್ನ ಎಲ್ಲ ಇಟ್ಟು ಮಾಡೋದಕ್ಕೆ 1 ಗಂಟೆ ಆಗ್ತಾ ಇದೆ. ಈ ಭಕ್ತಿಯನ್ನು ನೋಡಿದ್ರು ಒಬ್ರು, ಆ ನೋಡಿದ ಕೂಡಲೇ ಅವರು ಮುದ್ರೇಕ ಬಂತು, ಇನ್ನೊಂದು ಫೋಟೋ ತಂದು ಕೊಟ್ರು, ನಿಮಗೆ ನಾನು ಬದ್ರಿಗೆ ಹೋಗಿದ್ದೆ, ಆ ಫೋಟೋ ನಿಮಗಾದ್ರೂ ಕೊಟ್ರೆ ಪೂಜೆ ಆಗುತ್ತೆ, ಹುಚ್ಚಿರುತ್ತೆ ಕೆಲವರಿಗೆಲ್ಲ ಅಲ್ವಾ, ಎಲ್ಲಾ ಕಡೆ ಫೋಟೋ ತಗೋ ಆಗಿರ್ತೀವಿ, ಮತ್ತೆ ಕಮ್ಮಿ ಮುಖ ನೋಡಲ್ಲ ಅಲ್ಲ. ಇಲ್ಲ ತುಂಬಾ ಜನ ಇದ್ದಾರೆ, ನಾನು ನಡೆದಂತೆ ಹೇಳ್ತಾ ಇದ್ದೆ, ಮನೇಲಿ ಇಟ್ಕೊಂಡ ಮೇಲೆ ಇನ್ನೊಬ್ಬರು ಇವ್ರಿಗೆ ಫೋಟೋ ತಂದು ಕೊಟ್ರು, ಅಯ್ಯೋ ಆ ಫೋಟೋ ಪೂಜಾ ಮಾಡಿದ ಹಂಗಿದ್ರೆ ಪಕ್ಕಕ್ಕೆ ಬಿಟ್ರೆ ಆರು ಇವ್ರು ಸಿಟ್ಟು ಬರುತ್ತೇನು. ಆ ಫೋಟೋ ಪೂಜೆ ಶುರುವಾಯಿತು, ಕೊನೆಗೆ ದೇವರ ಮನೆ ತುಂಬಾ ಫೋಟೋಗಳೇ, ಎಲ್ಲರೂ ಫೋಟೋ ಗಿಫ್ಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಇಲ್ಲಿ ಎಲ್ಲರೂ ಫೋಟೋ ಫೋಟೋ ಇಲ್ಲ 33 ಫೋಟೋ ಕೊಟ್ಟಂತೆ, ಯಾರು 33 ಫೋಟೋ ದಾನ ಮಾಡಿ 33 ಫೋಟೋದಲ್ಲಿ 33 ಕೈಗಿಟ್ಕೊಂಡು ದೇವರ ಫೋಟೋ ಕೊಟ್ಟು ಎಲ್ಲ ಕುಂಕುಮ ಅರ್ಪಣೆ ಇಟ್ಟು ಪೂಜಾ ಮಾಡಿ ಅಂದ್ರೆ ದಿನಕ್ಕೆ 4 ಗಂಟೆ ಪೂಜೆ ಆಗ್ಬಿಡುತ್ತೆ, ಮೋಕ್ಷ ಡೈರೆಕ್ಟ್ ಆಗಿ ಬಂದಿರುತ್ತೆ ಅಲ್ವೋ. ಕೊನೆಗೆ ಆ ವ್ಯಕ್ತಿ ಪರಿಸ್ಥಿತಿ ಏನಾಯ್ತು ಗೊತ್ತೋ, ದೇವರ ಮನೆ ಹೋಗ್ಲಿಕ್ಕೆ ಹೆದರ್ತಾ ಇದ್ದ, ಯಾಕೆ 4 ಗಂಟೆ ಹೋಗ್ಬಿಡ್ತಾ ಇತ್ತು, ಮೈಯೆಲ್ಲ ಕುಂಕುಮ ಅರ್ಪಣೆ ಅವರು ಇಟ್ಟು ಇಟ್ಟು ಮನೆಯೆಲ್ಲ ನೀರು ಮನೆಯೆಲ್ಲ ಇರು. ಕೊನೆಗೆ ಪಕ್ಕದಲ್ಲಿದ್ದವರಿಗೆ ಇವತ್ತೊಂದು ದಿವಸ ನೀ ಪೂಜಾ ಮಾಡಿಬಿಡು ಅಂತ ಹೋಗ್ತಾರೆ. ಅವ್ರು ಪಾಪ ಅವ್ರು 4 ಗಂಟೆ ಪೂಜಾ ಮಾಡ್ತಾ ಬರಬೇಕು, ಯಾಕಾಯ್ತು ಅಂದ್ರೆ ಅಲ್ಲಿ ಹೇಳ್ತಾರೆ ಕರ್ಮಾನುಷ್ಠಾನ, ವೇದೋಕ್ತ ಕರ್ಮಾನುಷ್ಠಾನ ಅಂತ ಏನಿದೆಯಲ್ಲ ಇದನ್ನ ಹೆಚ್ಚಿಗೆ ಬೆಳೆಸಿಕೋಬೇಡಿ. ಎಷ್ಟು ಅಂದ್ರೆ ದೇವರ ಚಿಂತನೆಗೂ ಮೂಲಘಾತ ಬರುವಷ್ಟು ಬೆಳೆಸ್ಕೋಬೇಡಿ, ದೇವರ ಚಿಂತನೆಗೂ ಮೂಲಘಾತ ಬರುವಷ್ಟು ಬೆಳೆಸ್ಕೋಬೇಡಿ. ಎಷ್ಟಿದ್ರೆ ಮಿನಿಮಮ್ ಅಲ್ಲಿ ಕರ್ಮಾನುಷ್ಠಾನ ಆಗುತ್ತೋ ಅಷ್ಟು ಮಾತ್ರ ಇಟ್ಟುಕೊಂಡು ಮಿಕ್ಕದ್ದೆಲ್ಲ ದೇವರ ಚಿಂತನೆಯಲ್ಲಿ ಭಗವಂತನ ಚಿಂತನೆಯಲ್ಲಿ ಮಾಡ್ತಾ ಬನ್ನಿ. ಭಾಷೆ ಹೇಳಬೇಕಾದ್ರೆ ಆ ರಾಮಚಂದ್ರನ ಪೂಜಾ ಮಾಡುವುದರಲ್ಲಿ ವಿದ್ಯಾನವನದಲ್ಲಿ ಬಹಳ ಸಂತೋಷ, ಆದರೆ ಕೊನೆ ಕಾಲದಲ್ಲಿ ಸುಸ್ತಾಗಿದ್ರು, ಇದಕ್ಕೆ ಚಿಕ್ಕ ಉಸ್ವಾಮಿ ಅವರೇ ದೇವರು ಕರ್ಕೊಂಡು ಹೋಗ್ತಾ ಇದ್ರು, ಇವರು ಪರಿಮಾರದಲ್ಲಿ ಇರ್ತಾ ಇದ್ರು, ಪರಿಮಾರದಲ್ಲಿರುವಾಗ ಬರೀ ಒಂದು ಚಿಕ್ಕ ಸಾರಿಗೆ ರಾಮ ಸಂಪುಟ ಅಷ್ಟೇ, ಅಲ್ಲೇ ಪೂಜೆ ಮಾಡ್ಕೊಂಡಿದ್ರು, ತಮಾಷೆ ಹೇಳ್ತಾ ಇದ್ರು, ನಮಸ್ಕಾರ ಮಾಡಿದ್ರೆ ನಮಗೆ ಪೂಜೆ ಕಾಟ ಇಲ್ಲ, ಪೂಜೆ ಕಾಟ ಇಲ್ಲ, ಇಷ್ಟೇ ಪೂಜಾ, ಖುಷಿಯಾಗಿದ್ದೆ ನಾನು. ಏನು ಸ್ವಾಮಿ ಹೀಗಂತೀರ, ಏನು ಇಲ್ಲ, ನಾನು ಆ ರಾಮಚಂದ್ರನ ಮುಂದೆ ಕೂತು ಆ ತುಳಸಿ ಹಾಕಿ ಹೂ ಹಾಕಿ ಎಲ್ಲ ಹಾಕಿದರೆ ಆತನಿಗೆ ಸಂತೋಷ ಆಗ್ತಾ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆ ಕಾಲ ಎಲ್ಲ ಈಗ ನಾವು ಬರೀ ಪಾಠದಲ್ಲಿಟ್ಟು ಆನಂದ ಪಡ್ತಾ ಇದ್ದೇನೆ, ಅದಕ್ಕೆ ನನಗೆ ಬಹಳ ಖುಷಿಯಾಗಿದೆ. ಪಾಠ ಪ್ರವಚನದಲ್ಲಿ ಹೇಳ್ತಾ ಇದ್ರವರು, ಪಾಠ ಪ್ರವಚನದಲ್ಲಿ ಮನಸ್ಸಿಟ್ಟು ದೇವರಲ್ಲಿ ಮನಸ್ಸಿಡುವಷ್ಟು ಜಪದಲ್ಲೂ ಪೂಜಾದಲ್ಲೂ ನನಗೆ ಬರ್ತಾ ಇಲ್ಲ ಅಂತ ಪಟ್ಟ ಹೇಳ್ಬಿಡ್ತಾ ಇದ್ರು. ಇಲ್ಲ ನೋಡಿ, ನಾನು ಜಪ ಮಾಡೋ ಕಾರ್ಯಕ್ಕೆ ತಿರುಗಿಸ್ತಾ ಇರ್ಬೋದು ಮಣಿ, ಬಾಯಿ ಹೇಳ್ತಾ ಇರ್ಬೋದು, ಮನಸ್ಸೆಳಿಗೋ ಹೋಗಿರ್ಬೋದು. ಹೌದು ತಾನೆ, ಪೂಜಾ ಕಾಲಕ್ಕೂ ಅಷ್ಟೇ, ಬೇರೆ ಕಡೆ ಮನಸ್ಸು ಹೋಗ್ಲಿಕ್ಕೆ ತುಂಬಾ ಅವಕಾಶ ಇದೆ, ಪ್ರವಚನ ಕಾಲಕ್ಕೆ ನಾನು ಮನಸ್ಸು ಬೇರೆ ಕಡೆ ಇಟ್ಟರೆ ಪ್ರವಚನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಪಾಠದಲ್ಲಾದ್ರೂ ಚೂರು ಆಚೆಯಿಚೆ ನಿಲ್ಲಿಸಿ ತಲೆ ಆಚೆಯಿಚೆ ಹೋಗ್ಬೋದು, ಪಾಠ ಮಾಡೋ ಕಾಲಕ್ಕೆ ಹೇಳ್ತಾ ಹೇಳ್ತಾ ಮತ್ತೆ ಚೂರು ನಿಲ್ಲಿಸಿ ತಲೆ ಹೋಗ್ಬೋದು, ಪ್ರವಚನದಲ್ಲಿ 1 ಗಂಟೆ ಟೈಮ್ ಅಲ್ಲಿ ಸ್ವಲ್ಪ ತಲೆ ಹೋದ್ರೆ ಸಾಧ್ಯವೇ ಇಲ್ಲ. ಅದಕ್ಕೆ ಪಾಠ ಪ್ರವಚನದಲ್ಲಿ ದೇವರಲ್ಲೇ ಮನಸ್ಸಿಡುವಷ್ಟು ಇನ್ನಲ್ಲಿ ನಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಭಕ್ತಧ್ಯಾನರು ಪೂಜಾ ಮಾಡೋ ಕಾಲಕ್ಕೆ 1/2 ಗಂಟೆಯಲ್ಲಿ ಪೂಜಾ ಮುಗಿಸ್ತಾ ಇದ್ರಂತೆ, ಮಿಕ್ಕದ್ದೆಲ್ಲ ಪಾಠ ಪ್ರವಚನದಲ್ಲಿ ಇರ್ತಾ ಇದ್ರು. ದೇವರ ಪೂಜಾ ಮುಖ್ಯ, ಆ ಪೂಜಾ ಎಲ್ಲಿ ನಡೆದರೆ ದೇವರಿಗೆ ಸಂತೋಷ ಆಗುತ್ತೆ ಅಂದ್ರೆ ಪಾಠ ಪ್ರವಚನದಲ್ಲಿ ದೇವರ ಕುರಿತು ಹೇಳುವುದರಲ್ಲಿ ದೇವರಿಗಾಗುವಷ್ಟು ಖುಷಿ, ಪ್ರತಿಮಾದಲ್ಲಿ ಪೂಜಾ ಮಾಡಿದ್ರೆ ದೇವರಿಗೆ ಬರಲ್ಲ, ಸಂತೋಷ ಪಡಲ್ಲ, ನಾವು ಮಾಡಿದಕ್ಕೂ ಸಂತೋಷ ಪಡಲ್ಲ, ಅದರಿಂದ ನಾವು ಹೀಗೆ ಮಾಡಬೇಕು ಅಂತ ತೋರಿಕೊಡ್ತಾ ಇದ್ರು. ಹಾಗೆ ನಮ್ಮ ವ್ಯಾಸರಾಜ ಮಠದ ಕಂಬಾಲೂರು ರಾಮಚಂದ್ರ ತೀರ್ಥರು ಅವರು ವಾಲಿ ಪ್ರತಿವಾದಿಗಳನ್ನ ಕರೆದು ಕರೆದು ವಾದ ಕರೆದು ಅವರನ್ನೆಲ್ಲ ಗೆಲ್ತಾ ಇದ್ರು. ಒಂದು ಸಲ ವಾದಕ್ಕೆ ಕೂತಾಗ ಸಂಜೆ ಆಗ್ಬಿಡ್ತು. ಅವಾಗ ಪೂಜಾ ಗೆದ್ರು. ಇನ್ನು ಪೂಜೆ ಆಗಿದ್ದಿಲ್ಲ, ಅವಾಗ ಪೂಜಾ ಗೆದ್ರು. ಬೆಳಿಗ್ಗೆ ಇವರು ಆನೇಕಕ್ಕೆ ಸ್ನಾನ ಮಾಡಬೇಕು ಅಂತ ಹೊರಡೋದ್ರೊಳಗೆ ವಾದಿ ಬಂದ. ನಾ ಬಂದೆ ವಾದಕ್ಕೆ ಅಂತ ಹೇಳಿದ. ಅವರಂದ್ರು ಇವನ ಗೆಲ್ಲದೆ ಪೂಜಾ ಮಾಡಿದ್ರೆ ಮೈಲಿಗೆ ಇದ್ದಂತೆ, ಗೆದ್ದ ಮೇಲೆ ಪೂಜಾ ಮಾಡಿದ್ರೆ ಸ್ನಾನ ಅಂತ ಅಂದುಕೊಂಡ್ರು. ಬಂದ್ರು, ಕೂತರು, ಗೆದ್ದರು, ಸಂಜೆ 4 ಗಂಟೆ ಆಯಿತು. ಎಲ್ಲರೂ ನೋಡ್ತಾ ಇದ್ದಾರೆ. ಎಲ್ಲರೂ ಹೇಳಿದ್ರು, ನೀವು ದೇವರಿಗೋಸ್ಕರ ಕಾಯ್ಬೇಕಾಗಿಲ್ಲ, ನೀವೆಲ್ಲರೂ ಫಲಾರಂಭ ಮಾಡಿಬಿಡಿ ಅಂತ. ಎಲ್ಲರೂ ಚೆನ್ನಾಗಿ ಕಂಫರ್ಟಬಲ್ ಆಗಿದ್ದಾರೆ. ಅವಾಗೆ ಅವರು ಪೂಜಾ ಮಾಡಿ ನಂತರ ಭಿಕ್ಷಾ ಎಲ್ಲ ಸ್ವೀಕಾರ ಆಯಿತು. ಭಿಕ್ಷಾ ಇಲ್ಲ ಹೋಗ್ತದೆ ಅವರಿಗೆ. ಬರೀ ರಾತ್ರಿ ಚೂರು ಆಹಾರ ತಗೊಂಡ್ರು. ಅವಾಗ ಕೇಳಿದ್ರು, ಅಲ್ಲ ಸ್ವಾಮಿ, ಹೀಗ್ ಮಾಡಿದ್ರೆ ಸಂಸ್ಥಾನ ಪೂಜಾ ಮುಖ್ಯ ಅಲ್ವಾ? ಅವಾಗ ಹೇಳಿದ್ರಂತೆ ತೆಲುಗಿನಲ್ಲಿ, ವಾಕ್ ಬೊಮ್ಮಲೆ ಬೊಮ್ಮರ. ಈ ಗೊಂಬೆ ಇದೆಯಲ್ಲ, ರಾಮಚಂದ್ರನ ಗೊಂಬೆ, ಈ ಗೊಂಬೆಕ್ಕಿಂತ ಆ ಪುಸ್ತಕದಲ್ಲಿರುವ ಅಕ್ಷರ, ಆ ಗೊಂಬೆ ಮುಖ್ಯ. ಅಲ್ಲಿ ಪೂಜಾ ಮಾಡಿ ಬಂದಿದ್ದೇನೆ, ರಾಮದೇವರ ಪೂಜೆ ಆಯಿತು, ಈಗ ಬೇರೆ ಈ ಪ್ರತಿಮಾದಲ್ಲಿ ಚೂರು ಮಾಡ್ತಾ ಇದ್ದೇನೆ ಅಷ್ಟೇ. ಇನ್ನೊಬ್ಬರು ಬಿಡಿಸನ್ಯಾಸಿ ಇಡ್ತಾ ಇದ್ರಂತವ್ರು. ಅವರು ನಿತ್ಯ ಪೂಜಾ ಮಾಡ್ತಾ, ಪೂಜಾ ಆದ್ಮೇಲೆ ಆ ಪ್ರತಿಮಾ ಪಾತ್ರೆಗಳ ಜೊತೆಗೆ ತೊಳಿಲಿಕ್ಕೆ ಹಾಕಿಬಿಡ್ತಾ ಇದ್ರಂತೆ. ಅವರು ಪಾತ್ರೆ ತೊಳಿಲಿಕ್ಕೆ ಹೆದರ್ಕೊಂಡು, ಇದೇನು ಸ್ವಾಮಿ, ಅಲ್ಲಿ ದೇವರು ಇಲ್ಲ, ಅದು ಬರೀ ಪ್ರತಿಮಾ ಮಾತ್ರ, ತೊಳೆಯಲಿ, ದೇವರಿಲ್ಲ, ಪ್ರತಿಮಾ ಮಾತ್ರ, ನಿತ್ಯ ಶುದ್ಧ ಆಗಲಿ. ಅದು ಆಚಾರ್ಯ ಕರಾಚಿನ ಪ್ರತಿಮಾ ಆದರೆ ಸಂವಿಧಾನ ಸದಾ ಇರುತ್ತೆ. ಆದ್ದರಿಂದ ಸರಿನಪ್ಪ, ಇದು ನಾನು ಕೂಡಿಸಿ ತೆಗೆದ ಪ್ರತಿಮಾ, ಆದ್ದರಿಂದ ಇದು ಬರೀ ಪ್ರತಿಮಾ, ತೊಳೆಯಲಿ. ಮತ್ತ ಪೂಜಾ ಮಾಡೋ ಕಾಲಕ್ಕೆ ಅಷ್ಟೇ ಸಂವಿಧಾನ. ಅವರು ಪೂಜಾ ಮಾಡೋ ಕಾಲಕ್ಕೆ ಯಾರೋ ಬಂದ್ರು, ನೋಡಿ ಆ ಪ್ರತಿಮಾನ ಸ್ವಾಮಿ ಬಹಳ ಚೆನ್ನಾಗಿದೆ ಅಂದ ತಾತ್ಪರ್ಯ, ನಂಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಬಿಡಿ ಸಣ್ಣಗಿರಲ್ಲ, ಪರವಾಗಿ ತಗೋಬಹುದು. ಅವಾಗ ಅವರು ಪೂಜಾ ಮುಗಿಸಿ ಹಾಗೆ ಪೀಠದಲ್ಲಿರುವ ದೇವರ ಪ್ರತಿಮಾ ತೆಗೆದು ದುಡ್ಡಿಟ್ಟು ತಗೋ ಅಂತ ಕೊಟ್ಟು, ಆ ವ್ಯಕ್ತಿಗೆ ಕೊಟ್ಟು ಕಳಿಸಿಬಿಟ್ರು. ಮಾರನೇ ದಿನ ಮಿಕ್ಕ ಪ್ರತಿಮಾ ಪೂಜೆ ಮಾಡ್ತಾ ಇದ್ದಾರೆ. ಒಂದು ವಾರಕ್ಕೆ ಆ ವ್ಯಕ್ತಿ ಮೊದಲು ಸಾಕಾಂಗ ನಮಸ್ಕಾರ ಮಾಡಿ ದೇವರ ಪ್ರತಿಮೆ ಮುಂದೆ ಇಟ್ಟು, ಸ್ವಾಮಿ ಆ ಕೃಷ್ಣ ಪ್ರತಿಮಾ ತಗೊಂಡು ಹೋಗಿದ್ದು, ಹೊಡಿತಾ ಇದ್ದಾನೆ, ಅಲ್ಲಿ ಕರ್ಕೊಂಡು ಹೋಗಿ ಕೊಡು ಅಂತ ಅದಕ್ಕೆ ಮಂತ್ರ ಕೊಟ್ಟು. ಇಂಥ ಒಂದು ವ್ಯಕ್ತಿತ್ವ. ಅದಕ್ಕೆ ನ ಪ್ರತೀಕೆ ನಹಿಸ, ಪ್ರತೀಕೆಯೇ ದೇವರಲ್ಲ, ಒಡಗೊಬ್ಬ ಕೂತಿದ್ದಾನೆ ಎಂಬ ಎಚ್ಚರ. ಅದನ್ನು ಹೇಳ್ತಾರೆ, ಹಲವು ಕರ್ಮವ ಮಾಡಿ ದೇಹವ ಬಡಲಿಸದೆ ದಿನ ದಿನದಿ ಹೃದಯ ಕಮಲದ ಸದಾಗಿ ವಿರಾಜಿಸುವ ಹರಿಮೊತ್ತೆಯನ್ನು ಭವಿಸು. ಇಲ್ಲಿ ಮೂರನೆಯದು ಬೇಕಾಗುತ್ತೆ. ಏನದು ಅಂದ್ರೆ, ಒಂದು ಪಾಠ ಪ್ರವಚನದಲ್ಲಿ ತಲ್ಲೀನರಾಗಿ ಭಗವಂತನ ಚಿಂತನ ಜ್ಞಾನ ಕೊಡೋದು ಇದು ಮುಖ್ಯ. ಆದರೆ ಎರಡನೇ ಪೂಜಾ ಪ್ರಕರಣ ಯಾವುದು ಅಂದ್ರೆ, ಹೃದಯದೊಳಗೆ ಹರಿಮೂರ್ತಿಯನ್ನ ಚಿಂತಿಸಿ, ಹೃದಯದೊಳಗೆ ಪದಾರ್ಥಗಳನ್ನ ಕಲ್ಪಿಸಿ ಮಾನಸ ಪೂಜೆಯನ್ನ ಮಾಡುವುದು ಪ್ರಧಾನ. ಅದನ್ನ ಮಾಡಲಿಕ್ಕೆ ಹೋಗಲ್ಲ, ಬೆಳಿಗ್ಗೆ ಪೂಜಾ ಮಾಡಲಿಕ್ಕೆ ಟೈಮಿಲ್ಲ, ಮಾನಸ ಪೂಜೆ ಎಲ್ಲಿ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಅಲ್ವಾ. ಮನಸ್ಸಿನಲ್ಲಿ ಮೂರ್ತಿಯನ್ನ ಕಲ್ಪಿಸಿ ಎಲ್ಲ ಷೋಡಶೋಪಚಾರ ಪೂಜಾ ಹೃದಯದಲ್ಲೇ ಮಾಡಿ ನಂತರ ದೇವರನ್ನ ಕೇಳಬೇಕಂತೆ, ಸ್ವಾಮಿ ಇಲ್ಲಿದ್ದ ನೀನು ಇಲ್ಲಿಗೆ ಬಂದು ಹೊರಗೆ ಸಿಗುವ ಚೂರು ಪದಾರ್ಥಗಳಿಂದ ತೃಪ್ತನಾಗೋ ಅಂತ ಕರೀತೀವಿ. ಆ ಪೂಜಾದಲ್ಲಿ ದುರಂಧರರಾದವರೇ ಮಹಾನುಭಾವರೆಲ್ಲ ಜ್ಞಾನಿಗಳು, ವ್ಯಾಸರಾಗಲು ಅಂತಹ ಮಹಾನುಭಾವರು. ಅವರು ಮಾನಸಿಕ ಪೂಜಾ ಮಾಡುವಾಗ ಪರಂಪರಾದಲ್ಲಿ ಕಥಾ ಬರುತ್ತೆ, ರಾಮಚಂದ್ರ ದೇವರಿದ್ದ, ಪಟ್ಟಾಭಿರಾಮ ದೇವರು ಸೋಸರ ಯಾತ್ರಾ ಮಠದಲ್ಲಿ, ಆ ಪಟ್ಟಾಭಿರಾಮ ದೇವರಿಗೆ ಒಂದು ಕಿರೀಟ ಇದೆ. ಆ ಕಿರೀಟ ಅಷ್ಟು ಸರಿ ಮಾಮೂಲಾಗಿಟ್ಟೆ ಕೂಡಲ್ಲ, ತುಳಸಿ ಇಟ್ಟೆ ಕೊಡುತ್ತೆ, ಚೂರು ಪಕ್ಕಕ್ಕೆ ಕೊರಗುತ್ತೆ. ಯಾಕೆ ಅಂದ್ರೆ ಅದು ಮಾಡಿಸಿದ್ರು ಕೃಷ್ಣದೇವರಾಯ, ಅವನಿಗೂ ಅಂತಂದ್ರೆ ಕಿರೀಟ ಇತ್ತು. ಇಂಥದ್ದೇ ಕಿರೀಟ ನೀನು ಮಾಡುವವರೆ ಅವನ ಕಿರೀಟ ಹೇಗಿತ್ತು ಹಾಗೆ ಮಾಡಿದ ಅಪಸಾರಿಗ. ಅವನು ಹೇಗಿತ್ತು, ತಲೆ ಒಂದು ಕಡೆ ಚಪ್ಪಟ ಇತ್ತು, ಯಾರಿಗೆ, ಕೃಷ್ಣದೇವರಾಯನಿಗೆ. ಅವನಿಗೆ ತಕ್ಕಂತ ಕಿರೀಟ ಅವನಿಗೆ ಮಾಡಿಕೊಟ್ಟಿದ್ದ, ಅದು ಇವನು ಕೊಟ್ಟುಕೊಳ್ಳಿ ಹಾಗೆ ಮಾಡಿದ, ಅದು ದೇವರ ಮೇಲೆ ಇಟ್ಟರೆ ಹೇಗಿತ್ತು, ಅದಕ್ಕೆ ತುಳಸಿ ಇಟ್ಟು ಸರಿ ಬಿಡ್ತಾ ಇದ್ರು. ಹಾಗೆ ಮನಸ್ಸಿನಲ್ಲೂ ಕೂಡ ಅದೇ ಕಿರೀಟ ಕಲ್ಪನೆ ಮಾಡಿ, ಅದೇ ಪಟ್ಟಾಭಿರಾಮದ ಚಿಂತನೆ ಮಾಡಿ, ಹೃದಯದಲ್ಲಿ ಅದೇ ದೇವರ ಪೆಟ್ಟಿಗೆ ಮುಂದೆ ಇದೆ, ಧ್ಯಾನದಲ್ಲಿ ಕೂತಿದ್ದಾರೆ ವ್ಯಾಸರಾಜರು, ಮನಸ್ಸಲ್ಲಿ ಪೂಜೆ ನಡೆಯುತ್ತಾ ಇದೆ. ಆ ದೇವರ ಗುಣಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಅವರಿಗೆ ಮೈ ಮರೆತ ಬಂದು ಕಿರೀಟ ಇಡುತ್ತಾ ಇದ್ದಾರೆ ಬಿದ್ದೋಗ್ತಾ ಇದೆ, ಇಡ್ತಾ ಇದ್ರೆ ಬಿದ್ದೋಗ್ತಾ ಇದೆ. ಎಲ್ಲಿ? ಮನಸ್ಸಿನಲ್ಲಿ. ಇಲ್ಲಿ ನಾನಂತವರೆಲ್ಲ ಯಾವಾಗ ಮುಗಿಸ್ತಾರೋ ಸ್ವಾಮಿಗಳು ಊಟಕ್ಕಾಗ್ತಾ ನೋಡ್ತಾ ಇರ್ತದೆ. ಅದು ನೋಡಿ ಹೊರಗಿಂದ ಮಾತು, ಅವ್ರು ಒಳಗೆ ಬರ್ಲಿಕ್ಕಿಲ್ಲ. ಗುರುಗುರು ಮುಂತವನ್ನ ಹೊರಗೆ ಕೂಡಿಸಿದ್ರು ಕನಕದಾಸರು. ಅವ್ರು ಹೊರಗಿಂದ ಸ್ವಾಮಿ ಚೂರು ತುಳಸಿ ಇಡಬಾರದೆ, ತಡ ಆಗ್ತಾ ಇದೆ. ಆ ಮಾತು ಕೇಳಿದುಕೊಳ್ಳಲು ವ್ಯಾಸರಾಯರು ದಿಗ್ಗಂತ ಕಣ್ಣು ತೆಗೆದು ನೋಡುತ್ತಾರೆ. ನನ್ನ ಹೃದಯದೊಳಗೆ ತೋರಿ ಒಳಗೆ ಏನಾಗ್ತಾ ಇದೆ ಎಂಬುದು ನೋಡಿದ ವ್ಯಕ್ತಿ ಯಾರು? ಒಂದು ಕನಕದಾಸರು. ನೋಡೋ ಹೌದಾ ಅಂತ ನಕ್ಕು ಮತ್ತು ಮುಂದೆ ಪೂಜಾರು ಮುಂದುವರೆಸಿ ವಿಶೇಷವಾಗಿ ಮಾಡಿದರು. ಅಂದ್ರೆ ಆ ರೀತಿಯಲ್ಲಿ ಮಾನಸ ಧ್ಯಾನ ಅಂತ ಹೇಳ್ತಾರೆ. ಹೃದಯ ಕಮಲ ಸದಾ ನದಿ ವಿರಾಜಿಸುವ ಹರಿಮೂರ್ತಿಯನ್ನು ಭಜಿಸು. ಸರಿ, ನಾನಿದೇನು ಮಾಡಲ್ಲ. ಹೃದಯದಲ್ಲಿ ನನ್ನ ಶರೀರದಲ್ಲಿ ಭಗವಂತ ಹೇಗಿದ್ದಾನೆ ಎಂಬ ಚಿಂತನೆ ಮಾಡಲ್ಲ. ಬರೇ ಎಲ್ಲ ದೇಹದ ಕಾರ್ಯ ಮಾಡುತ್ತೇನೆ ಅಂದ್ರೆ ತಿಳಿಯದೆ ಈ ಪೂಜಾ ಪ್ರಕರಣವ ಹೃದಯದೊಳಗೆ ಭಗವಂತನ ಚಿಂತನೆ ಮಾಡಿ ಪೂಜಾ ಮಾಡುವಂತಹ ರೀತಿ ಗೊತ್ತಿಲ್ಲದೆ ದೇವರಿಗೆ ಹೊರಗೆ ಫಲ ಸುಪುಷ್ಪ ಅಗ್ರೋದಕ ಶ್ರೀ ತುಳಸಿಗಳನ್ನರ್ಪಿಸಲು ಒಪ್ಪನು ವಾಸುದೇವ ಸದಾ. ಚೆನ್ನಾಗಿ ಹೇಳಿಬಿಡ್ತಾರೆ. ಒಳಗೆ ಭಗವಂತನ ಚಿಂತನೆ ಮಾಡುತ್ತಾ ಅವನ ಮಹಿಮೆಗಳನ್ನು ತಿಳಿದು, ಏನು ಮಹಿಮಾ? ನನ್ನ ಶರೀರದೊಳಗೆ ಭಗವಂತ ಬಿಂಬನಾಗಿ ಆಯಾ ಇಂದ್ರಿಯಗಳಲ್ಲಿ ಎಲ್ಲೆಲ್ಲಿ ಏನೇನು ಮಾಡುತ್ತಾ ಇದ್ದಾನೆ ಎಂಬುದನ್ನ ತಿಳಿದು ಅದನ್ನ ಚಿಂತನೆ ಮಾಡುತ್ತಾ ನಮ್ಮ ಹೃದಯ ಕಮಲದಲ್ಲೇ ಇರುವ ಭಗವಂತನಿಗೆ ಅದಕ್ಕೆ ಮನದೊಳಗೆ ಸುಂದರ ಪದಾರ್ಥವನ್ನು ಕೊಡೆ. ಕೈಗೊಂಡು ಬರುನೂತನ ಸುಶೋಭಿತ ಗಂಧ ತುಲಸೋಪೇತ ಫಲರಾಶಿ ದುನದಿ ವಿವರಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು. ಸದ್ಗುಣವ ಕದ್ದವ ರಥವ ಕದಿಯುವನು ಅನಘನೆಂದೆನಿಸಿ ಬಾಯಿಪಾಠ ಬರುತ್ತೆ. ಮಾಡಿದಿವಾ? ಮನದೊಳಗೆ ಸುಂದರ ಪದಾರ್ಥವನ್ನು ಕೊಡೆ ಅಂತ ಗೊತ್ತು ಎಂದಾದ್ರೂ ಮನಸ್ಸಲ್ಲಿ ನೆನೆದು ಕೊಟ್ರ? ಯಾಕೆ ಪ್ರಾಕ್ಟಿಕಲ್ಲಿ ಮಾಡಲಿಕ್ಕೆ ಹೋಗಲ್ಲ. ಶಬ್ದ ಶಬ್ದ ಉಚ್ಚಾರ ಮಾಡಿ ನಾವು ಅರ್ಥ ಹೇಳ್ತೀವಿ, ಅರ್ಥ ಕೇಳ್ತೀರ. ಹೇಳಿದ್ರೆ ತೃಪ್ತಿ ನಮಗೆ, ಕೇಳಿದ್ರೆ ತೃಪ್ತಿ ನಿಮಗೆ, ಮಾಡಿದ್ವಿ ಎಂಬ ತೃಪ್ತಿ ಅವರಿಗೆ, ಯಾರಿಗೆ ಬರೋದವರಿಗೆ ಮಾತ್ರ, ಯಾರು ನಮಗೆ ಬರ್ತಾ ಇಲ್ಲ. ಅದಕ್ಕೆ ಮನಸ್ಸಿನಲ್ಲಿ ಪದಾರ್ಥಗಳ ಕಲ್ಪನೆ ಮಾಡಿ ಆ ಪದಾರ್ಥ ಕೊಡಬಾರದು ದೇವರಿಗೆ. ನೋಡಿ, ಶರೀರದೊಳಗೆ ಹೃದಯ ಕಮಲದಲ್ಲಿ ದೇವರು ನಮಗೆ ಕಾಣಿಸಲ್ಲ. ಅದಕ್ಕೆ ದೇವರ ಮೂರ್ತಿಯನ್ನ ಚಿಂತನೆ ಮಾಡಿ ಮೂರ್ತಿ ನಿಲ್ಲಿಸಬೇಕು. ಆ ಮೂರ್ತಿ ವಾಸನಾಮಯ ಮೂರ್ತಿ. ನೋಡಿ ನೋಡಿ ಮನಸ್ಸಿಗೆ ಅನುಭವ ಬಂದರೆ ಮನಸ್ಸಿನ ಅನುಭವದಿಂದ ತಯಾರಾದ ಮೂರ್ತಿಯರು. ಆ ಮೂರ್ತಿಯೇ ದೇವರಲ್ಲ, ಆ ಮೂರ್ತಿ ಒಳಗೆ ದೇವರ ಚಿಂತನೆ ಮಾಡಬೇಕು. ಹಾಗೆ ಮನಸ್ಸಲ್ಲಿ ಪದಾರ್ಥಗಳ ಕಲ್ಪನೆ ಮಾಡಿದರೆ ಅದನ್ನು ದೇವ ಸ್ವೀಕಾರ ಮಾಡಲ್ಲ. ಮನಸ್ಸಿನಲ್ಲಿ ಪದಾರ್ಥಗಳ ಕಲ್ಪನೆ ಮಾಡಿ ಆ ಪದಾರ್ಥಗಳೊಳಗೆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ ಆ ಮನಸ್ಸಿನಲ್ಲಿರುವ ಪ್ರತಿಮಾದೊಳಗಿರುವ ದೇವರಿಗೆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಪದಾರ್ಥಗಳಲ್ಲಿರುವ ದೇವರಿಗೆ ಐಕ್ಯ ಚಿಂತನೆ ಮಾಡುವುದೇ ಮಾನಸ ಪೂಜಾ. ಆ ಐಕ್ಯ ಚಿಂತನೆ ಮಾಡುವಾಗ ಮನಸ್ಸಿನಲ್ಲಿ ಪ್ರತಿಮಾ ಕಲ್ಪನೆ ಮಾಡುವಾಗ ಮನಸ್ಸಿನ ವ್ಯಾಪಾರಗಳಾಗುತ್ತೆ, ಮನಸ್ಸಿನಲ್ಲಿ ಪದಾರ್ಥಗಳ ಕಲ್ಪನೆ ಮಾಡುವಾಗ ಮನಸ್ಸಿನಲ್ಲಿ ವ್ಯಾಪಾರಗಳಾಗುತ್ತೆ, ಮನಸ್ಸಿನ ಕೆಲಸ. ಹಾಗೆ ಆ ಭಗವಂತನಿಗೆ ಐಕ್ಯ ಚಿಂತನೆಗಳು ಪದಾರ್ಥಗಳನ್ನು ಕೊಡುವಾಗ ಐಕ್ಯ ಚಿಂತನೆ ಮಾಡುವಾಗಲೂ ಮನಸ್ಸಿನ ಕೆಲಸಗಳಾಗುತ್ತೆ. ಆಗ ಆ ಮನಸ್ಸಿನ ಕೆಲಸಗಳಲ್ಲೆಲ್ಲ ಭಗವತ್ ರೂಪಗಳಿರುತ್ತೆ. ಆ ರೂಪಗಳನ್ನು ದೇವರಿಗೆ ಕೊಡುವುದೇ ಪ್ರಧಾನ ಪೂಜಾ. ಇದನ್ನ ತಿಳಿಯದೆ ಈ ರೀತಿ ಪೂಜಾ ಮಾಡಬೇಕು ಅಂತ ತಿಳಿಯದೆ ತಿಳಿಯದೆ ಈ ಪೂಜಾ ಪ್ರಕರಣದ ಫಲ ಸುಪುಷ್ಪ ಅಗ್ರೋದಕ ಶ್ರೀ ತುಳಸಿಗಳ ಅರ್ಪಿಸಲು ಒಪ್ಪನು ವಾಸುದೇವ ಸದಾ. ಇಲ್ಲಿ ಆ ಶಬ್ದಕ್ಕರ್ಥ ಚೆನ್ನಾಗಿದೆ. ಶ್ರೀ ತುಳಸಿಗಳನ್ನು ಅರ್ಪಿಸಲು ಒಪ್ಪನು ವಾಸುದೇವ ಅಂದ್ರೆ ಅವನು ಇಷ್ಟು ಯೋರಾಮ. ಈ ಜ್ಞಾನ ಯಾರಿಗೆ ಬರುತ್ತೀರಿ? ಈ ಒಂದು ವಿಚಾರ ತಿಳೀತಾ ತಿಳೀತಾ ಬರಬೇಕಷ್ಟೇ ಹೊರತು ಒಮ್ಮೆಲೆ ಯಾರಿಗೆ ಗೊತ್ತಾಗುತ್ತೆ? ಈಗ ಹುಡುಗ ಇದ್ದಾನೆ, ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ, ಏನೋ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ತುಳಸಿ ಹಾಕ್ತಾನಪ್ಪ. ಅವನು ಹಾಕ್ಬೇಕಾ ಇಲ್ವ ಅಂದ್ರೆ ನೀನ್ ಹೇಳಿದ್ರಲ್ಲ ಹೀಗೆ ತಿಳಿಯದೆ ತುಳಸಿ ಎಲ್ಲ ಕೊಟ್ಟರೆ ದೇವರಪ್ಪ ಅಂದ್ರೆ ಸದಾ ಶ್ರದ್ಧೆ ಆಗ್ತಾರೆ. ಮೊದಲು ಮೊದಲಲ್ಲಿ ಗೊತ್ತಿಲ್ಲದೆ ಅರ್ಪಣೆ ಮಾಡಿದ್ರೆ ಹೋಗ್ತಾನೆ, ಜೀವನ ಸಾಯೋಪರ್ಯಂತ ಸದಾ ಹಾಗೆ ಮಾಡ್ತೇನೆಂದ್ರೆ ಒಪ್ಪನು. ಮಧ್ಯೆ ಗುರುಗಳ ಮೂಲಕ ಹೇಗೆ ಮಾಡಬೇಕು ಕೇಳಿಕೊಂಡು ಹಾಗೆ ಮಾಡಿದರೇನೆ ಒಪ್ತಾನೆ. ಚೂರು ಮೊದಲನೇ ಹಾಗೆ ಮಾಡಿದ್ರೆ ಅಡ್ಡಿ ಇಲ್ಲ, ಕೊನೆಗೂ ಹಾಗೆ ಮಾಡ್ತೀನಿ, ಸಾಯೋಪರ್ಯಂತ ತಿಳಿಯೋದೇ ಇಲ್ಲ, 24 ಗಂಟೆ ದೇವರ ತಲೆ ಮೇಲೆ ಗಂಧ ತುಳಸಿ ಹಾಕೋದೇ ನನ್ನ ಕೆಲಸ ಅಂದ್ರೆ ಒಪ್ಪಲ್ಲ ದೇವರು. ಜ್ಞಾನ ಪಡ್ಕೊಂಡು ಬಾ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ, ತಾಯಿ ಮಗನ್ನ ಕರ್ಕೊಂಡು ಹೋಗಿದ್ಲು ಎಲ್ಲಿಗೋ ಊಟಕ್ಕೆ ಮಠಕ್ಕೆ. ಸಾರು ಬರ್ತಾ ಇತ್ತು ಪಂಕ್ತಿಯಲ್ಲಿ, ಸಾರು ಮಾಮೂಲಾಗಿ ಬೇಗ ಬೇಗ ಬಡಿಸ್ಕೊಂಡು ಹೋಗ್ತಾನೆ. ಈ ಹುಡುಗರು ನಿಧಾನವಾಗಿ ತಿಂತಾರೆ. ಅವನು ತಿನ್ನುವಾಗ ಅವ್ನು ಬರೋನು, ಇವನು ದಾಟಿಕೊಂಡು ಮುಂದಕ್ಕೆ ಹೋದ, ಇವನು ಸಾರು ಬೇಕಾಗಿತ್ತು ಹುಡುಗನಿಗೆ. ಏ ಸಾವು ಸಾವು ಅಂತ ಕರ, ಏನು ನನ್ ಸಾವು ಬೇಕು ಸಾವು ಬೇಕು, ಎಷ್ಟು ಅನರ್ಥ ಅಲ್ವಾ. ಸಾವು ಬೇಕು ಅಂದ್ರೆ ಸಾವು ಬೇಕು ಅಂದ್ರೆ ಅಯ್ಯೋ ಇವತ್ತು ಬೇಕಾ ಇಲ್ಲ, ತಾಯಿ ಮುತ್ತು ಕೊಟ್ಟು ನಮ್ಮ ಮಗು ಇಷ್ಟ ಆದ್ರೂ ಹೇಳ್ಕಲ್ಲ, ಸಾವು ಅಂದ್ರೆ ಸಾವು ಅಂತ ಆದ್ರೂ ಹೇಳ್ಕಲ್ಲ ಅಂತ. ಅದೇ ಹೊರಗೆ ದೊಡ್ಡವನಾದ, ಎಲ್ಲ ಚೆನ್ನಾಗಿತ್ತು, ಅಭ್ಯಾಸ ಬಿಟ್ಟಿದ್ದಿಲ್ಲ, ಸಾವು ಅಂತ ಆಯ್ತ. ಅವತ್ತಿದ್ದಂತ ಎಲ್ಲರ ಮಧ್ಯೆ ಸಾವು ಬೇಕು ಅಂತ ದೊಡ್ಡವನಾಗಿದ್ದು ಮನೆ ಕರ್ಕೊಂಡು ಬಂದು ಪಾಟ್ ಅಂತ ಹೊರಗು, ಇನ್ನ ಹೋಗಿಲ್ಲದವ ಇನ್ನ. ಹಾಗೆ ನಾವು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರದಿದ್ದಾಗ ಪಿಟ್ಟ ಅರ್ಪಣ ಪಿಟ್ಟ ಅರ್ಪಣ ನಡಿ ನಡೆಯುವ ಅಂತ ಸಾಯು. ಏನು 80-90 ವರ್ಷ ಬರ್ತಾ ಇದೆ, ಈ ಜ್ಞಾನವೇ ಪಡ್ಕೊಳ್ತಾ ಇಲ್ಲ, ಇನ್ನ ಈ ಜ್ಞಾನವನ್ನು ಹೇಳಿಕೊಳ್ಳ ಬೇಡ್ರಿ, ಅದರೆ ನಮಗೆಲ್ಲ ಬೇಕಾಗಿಲ್ಲ. ನಮ್ದೇ ಕಾರ್ಯಕ್ರಮ ಮುಳುಗೋದು ಏಳೋದು ಮಾಡಿ ಮಾಡಿ ಎಂಬುದು, ದೇವರ ತಲೆಯನ್ನು ತುಳಸಿಗಂತ ಹಾಕೋದು, ಇದರೊಳಗೆ ನಾನಿರ್ತೇನೆ. ಒಳಗೆ ಚಿಂತನ ಮಂಥನ ಬೆಂಕಿ ನನ್ ಬೇಕಾಗ ಇಲ್ಲ ಅಂದ್ರೆ ದೇವರು ಮುಖ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ. ತಿಳಿಯದೆ ಈ ಪೂಜಾ ಪ್ರಕರಣದ ಫಲ ಸುಪುಷ್ಪಾಗ್ರೋಧಕ ಶ್ರೀ ತುಳಸಿಗಳನ್ನು ಅರ್ಪಿಸಲು ಅಪ್ಪನು ವಾಸುದೇವ ಸದಾ. ಇನ್ನ ಮುಂದೆ ಹೇಳ್ತಾರೆ, ಧರಣಿ ನಾರಾಯಣನು ಉದಕರಿ ತುರಿಯ ನಾಮಕ ಅಗ್ನಿಯಳು ಸಂಕರ್ಷಣಕ್ವಯ ವಾಯುಗನು ಪ್ರದ್ಯುಮ್ನ ಅನಿರುದ್ಧ ಇರುತಿಹನು ಆಕಾಶದಳು ಮೂರೆರಡು ರೂಪವ ಧರಿಸಿ ಭೂತದ ಕರೆಸುವನು ತನ್ನಾಮ ರೂಪರಿ ಪ್ರಜರ ಸಂತೈವ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಇದೊಂದು ಪ್ರಮಾಣ ಕೊಡ್ತಾ ಇದ್ದಾರೆ, ಧರ್ಮದರ್ಪಣ ಅಂತ ಒಂದು ಪ್ರಮಾಣ ಗ್ರಂಥ. ಅದರ ಹೇಳ್ತಾರೆ, ನಾರಾಯಣಂ ವಾಸುದೇವಂ ಧರಾಯಾಂ ಉದಕೆ ಕ್ರಮಾತ್ ವಾಯು ಆಕಾಶಗತೌ ಪ್ರದ್ಯುಮ್ನ ಅನಿರುದ್ಧೌ ಸ್ಮರ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ತಿಳಿಸ್ತಾ ಇದ್ದಾರೆ, ಧರಣಿ ನಾರಾಯಣ ಭೂಮಿಯಲ್ಲಿ ನಾರಾಯಣ ರೂಪದಲ್ಲಿದ್ದಾನೆ, ಉದಕರಿ ಉದಕದಲ್ಲಿ ಹೇಗಿದ್ದಾನೆ, ತುರಿಯ ನಾಮಕ ಅಂದ್ರೆ ವಾಸುದೇವ ನಾಮಕನಾಗಿದ್ದಾನೆ. ಅಗ್ನಿಯೊಳು ಅಗ್ನಿಯಲ್ಲಿ ಹೇಗಿದ್ದಾನೆ, ಸಂಕರ್ಷಣಕ್ವಯ ಸಂಕರ್ಷಣನಾಗಿದ್ದಾನೆ. ವಾಯುಗನು ಪ್ರದ್ಯುಮ್ನ ವಾಯುವಿನಲ್ಲಿ ಪ್ರದ್ಯುಮ್ನ ರೂಪ, ಆಕಾಶದಳು ಅನಿರುದ್ಧ ಇರುತಿಹನು ಆಕಾಶದಲ್ಲಿ ಅನಿರುದ್ಧ ನಾಮಕ ಇದ್ದಾನೆ. ಎಷ್ಟಾಯಿತು ರೂಪಗಳು ಅಂತ ಹೇಳ್ತಾ ಇದ್ದಾರೆ, ಮೂರೆರಡು, ಮೂರು ಪ್ಲಸ್ ಎರಡು, ಮೂರು ಇಂಟು ಎರಡು ಅಲ್ಲ, ಮೂರು ಇಂಟು ಎರಡು ಆರಾಗುತ್ತೆ, ಮೂರು ಎರಡು ಸೇರಿಸಿದ ಐದಾಗುತ್ತೆ, ಮೂರೆರಡು ರೂಪವ ಧರಿಸಿ. ಈ ರೀತಿಯಲ್ಲಿ ಭಗವಂತ ಐದು ರೂಪಗಳ ಧಾರಣೆ ಮಾಡಿ ಭೂತಗ್ಗ ಭೂತಗಳೊಳಗಿರ್ತಾನ, ಅದರಲ್ಲಿ ದೇವರಿಗೆ ಭೂತಗ ಅಂತ ಕರೆದ್ರು. ಭೂತಗ ಕರೆಸುವನು ತನ್ನಾಮ ರೂಪದಿ, ಭಗವಂತ ಆಕಾಶ ಭೂಮಿ ಮೊದಲಾದ ಹೆಸರಿಂದ ಕರೆಸಿಕೊಂಡು ಪ್ರಜರ ಸಂತೈಪ ಕೊಟ್ಟಾರೆ. ಇದು ಎಲ್ಲಿ ಹೇಳಿದ್ದು ಅಂದ್ರೆ, ನಾವು ಅಗ್ನಿವಾಯುವಿನ ಹೊರಗೆ ಅಗ್ನಿವಾಯು ನೋಡ್ತೀವಿ, ಇದೆಲ್ಲ ಅಲ್ಲೂ ಸರಿ, ನಮ್ಮ ಶರೀರದೊಳಗೆ ಪಂಚಭೂತಗಳಿವೆ, ಆ ಪಂಚಭೂತಗಳು ಸರಿಯಾಗಿದ್ರೇನೆ ನಮಗೆ ಸುಖ, ಇಲ್ಲದಿದ್ರೆ ಇಲ್ಲ. ಭೂತಗಳ ಸಮತೋಲನ ಇರಬೇಕು, ಪಂಚಭೂತಗಳ ಸಮತೋಲನ ಇರಬೇಕು, ಅದನ್ನ ಭಗವಂತ ಮಾಡಿ ನಮಗೆ ಪ್ರಜರ ಸಂತೈವ ಪ್ರಜೆಗಳನ್ನ ಸಂತೋಷ ವಿಶೇಷವಾಗಿ ಸಂತೋಷ ಕೊಡಿಸ್ತಾ ಇದ್ದಾನೆ ಅಂತ ಅಲ್ಲಲ್ಲಿರುವ ಭಗವದ್ ರೂಪಗಳನ್ನ ಅಂದ್ರೆ ಹೇಳಿದರು. ಏನಂತ ಶುರು ಮಾಡಿದ್ದು, ಅಲ್ಲಲ್ಲಿರುವ ದೇವರನ್ನ ಸ್ಮರಣೆ ಮಾಡು ಅಂದ್ರು. ಅವಾಗ ಇಷ್ಟೊತ್ತು ಹೇಳಿದ ಮೇಲೆ ಅಲ್ರಿ ನೀವೇನು ಅಲ್ಲಲ್ಲಿರುವ ದೇವರ ಸ್ಮರಣೆ ಮಾಡು ಅಂತ ಹೇಳಿದಿರಿ, ಅಲ್ಲಲ್ಲೂ ದೇವರ ರೂಪಗಳು ಹೇಳೇ ಇಲ್ಲಲ್ಲ ನೀವು ಅಂದ್ರೆ ಆ ತಗೊಳ್ಳಿ ಅಂತ ಎಲ್ಲ ಪಟ್ಟಿಯನ್ನ ಚೆನ್ನಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಎಂಬಲ್ಲಿ ಶ್ರೀಕೃಷ್ಣ ಮಾತ್ರ.